नमः अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं नित्यासिद्धान्तदुद्ध्वान्तविध्वंसनविचक्षणः द्वैतीर्थाकृतनिर्भासतां नो हृदम्बरे अर्थिकृतकल्पोऽयं प्रत्यत्यगतकेसरी व्यासतीर्थगुरुर्भूयात् अस्मदिष्टासिद्धये तपो विद्याविरक्त्यादि सद्गुणयोगाकरानहं वादिराजगुरून् वन्दे हयग्रीवताश्रयान् पूज्य राघवेन्द्राय सत्यधर्मरताय च भरताङ्कवृक्षाय नमतां कामधेनवे दुर्वादिध्वान्तरवे वैष्णवेन्द्रियवरेन्दवे श्रीराघवेन्द्रगुरवे नमोत्यन्ति आडवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं समनोरथाः। हरिः ओं श्रीगुरुभ्यो नमः। देवं नारायणं नत्वा सर्वदोषविवर्जितं परिपूर्णं गुरुं सान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतात्पर्यमुच्यते। गुणगणनिलयं पतिं रमायाः जगदगदहनं च वासवीसूनुं मुनिकुलतिलकं च पूर्णबोधं गुरुमपि गुरुं परमं गुरुं च मे वन्दे। सो इति लक्ष्मीनारायणं नत्वा पूर्णबोधान् गुरुनपि कुर्मः श्रीकृष्णगीतायाः भाष्याद्युक्तार्थसङ्ग्रहं। नाव एरडने अध्याय अल्लि प्रवेश माडिद्वि। सो अर्जुनन मनस्थिति आदमेले ಆಚಾರ್ಯರು ಎರಡನೇ ಅಧ್ಯಾಯ ಮೊದಲು ಉಪೋದ್ಘಾತ ಅದೆಲ್ಲ ಆಗಿಬಿಟ್ಟ ಮೇಲೆ ಎರಡನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ 11ನೇ ಶ್ಲೋಕ ಅಲ್ಲಿ ಬರುವಾಗ ಅಲ್ಲಿ 10ನೇ ಶ್ಲೋಕಕ್ಕೆ ಮಾತ್ರ ಅವರು ಸಂಕ್ಷೇಪವಾಗಿ ಒಂದು ವಾಕ್ಯವನ್ನು ಬರೀತಾರಷ್ಟೇ. 10ನೇದು ತಮುವಾಚ ಋಷಿಕೇಶ ಪ್ರಹಸನ್ನಿಮ ಭಾರತ ಸೇನೆಯೋರ್ಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ ಅಂತ ಹೇಳಿದಾಗ ತತ್ರ ಸೇನೆಯೋರ್ ಮಧ್ಯೆ ಬಾಂಧವಾದಿ ಮೋಹ ಜಾಲ ಸಮೃತಂ ವಿಷೀದಂತಂ ಅರ್ಜುನಂ ಭಗವಾನ್ ವಾಚ ಅಂಥೇಳಿ ಅಲ್ಲಿಂದ ಆಚಾರ್ಯರ ಭಾಷ್ಯ ಶುರು ಆಗುತ್ತೆ. ಆ ಎರಡು ಸೇನೆಗಳ ಮಧ್ಯದಲ್ಲಿ ಬಾಂಧವಾದಿ ಮೋಹ ಜಾಲ ಸಮೃತಂ ಅಂಥೇಳಿ ಆ ಮೋಹಜಾಲಕ್ಕೆ ಒಳಗಾಗಿದಂತಹ ಅರ್ಜುನನ ಮನಸ್ಥಿತಿಯನ್ನು ಹೇಳ್ತಾ ವಿಷೀದಂತಂ ವಿಷಾದಕ್ಕೆ ಒಳಗಾದವನು ಅಂಥೇಳಿ, ಸೊ ನನ್ನವರು ನನ್ನಿಂದ ಸಾಯ್ತಾರೆ, ಇವರಿಲ್ಲದೆ ನಾನು ಹೇಗೆ ಬದುಕಬೇಕು, ಇವರನ್ನು ಕೊಲ್ಲೋದ್ರಿಂದ ನನಗೆ ಪಾಪ ಬರುತ್ತೋ ಏನೋ ಇತ್ಯಾದಿ ಮಿಥ್ಯಾ ಜ್ಞಾನ, ಬಾಂಧವರ ಮೇಲಿರುವ ಮೋಹ ಈ ರೀತಿಯಾಗಿ ಇರುವ ಸಂದರ್ಭದಲ್ಲಿ ಸೊ ಈ ಗೀತೆಯ ಉಪದೇಶ ಮೂಲಕವಾಗಿ ಎಲ್ಲರಿಗೂ ಉಪಯೋಗ ಆಗುವಂತೆ ಇಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ 11ನೇ ಶ್ಲೋಕ ಭಗವಂತ ಹೇಳುವಂಥದ್ದು, ಇಲ್ಲಿ ಪ್ರಹಸನ್ನಿವ ಅಂತ ಹೇಳುವಾಗ ನೀನು ಈ ತರಹ ಮಾಡುವುದು ಸರಿಯಾ, ಈಗೆಲ್ಲ ಮಾತಾಡ್ತೀರಪ್ಪ ಆಶ್ಚರ್ಯವಾಗಿದೆ ಅನ್ನುವಂತೆ ಅಲ್ಲಿ ಹೇಳುವಂತಹ ಮಾತಾಗಿದೆ. ಸೊ ಅಲ್ಲಿ ವಿವೃತಿಯಲ್ಲಿ ರಾಯರೇನು ಹೇಳಿದ್ದಾರೆ ಅನ್ನೋದು ನೋಡಿದಾಗ, ಸೊ ಇಲ್ಲಿ ವಿವೃತಿಯಲ್ಲಿ ರಾಯ ಭಗವನ್ ಮಹಾತ್ಮ ಜ್ಞಾನ ತದ್ ಭಕ್ತಿಪೂರ್ವಕಂ ಭಗವದ್ ಆರಾಧನ ರೂಪತೆಯ ಸ್ವವಿಹಿತ ವೃತ್ತಿತ್ವೇನ ವಾ ಅನುಷ್ಠೀಯಮಾನ ಮಾನಃ ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹ ಕ್ಷತ್ರಿಯಾನಾಂ ಪರಮೋಧರ್ಮ. ಆಚಾರ್ಯರು ಹೇಳಿದ ಮಾತನ್ನು ವಿವೃತಿಯಲ್ಲಿ ಇಲ್ಲಿ ನೆನಪಿಗೆ ತಂದು ಕೊಡ್ತಾ ಇದ್ದಾರೆ ರಾಯರು. ತಂ ಧರ್ಮಂ ಬಂಧು ಸ್ನೇಹಾತ್ ಅಧರ್ಮತ್ವೇನ ಉಕ್ತ ದಿಶಾ ಶಂಕಮಾನಂ ಅರ್ಜುನಂ ಪ್ರತಿ ಉಕ್ತ ರೂಪಃ ನಿಗ್ರಹ ಏವ ಪರಮಧರ್ಮ ತದ್ವಿರುದ್ಧ ಸರ್ವ ಅಪಿ ಅಧರ್ಮ ಇತಿ ಕೃಷ್ಣ ಗೀತಾಶಾಸ್ತ್ರೇಣ ಬೋಧಯಿಷ್ಯನ್ ಆದೌ ತಾವತ್ ಅವಿವೇಕೇನ ತವ ಶೋಕ ಇತ್ಯಾಹ ಅಶೋಚ್ಯ ಅಂಥೇಳಿ ಪ್ರಹಸನ್ನಿವ ಅಂದರೆ ಪರಿಹಾಸಕರ ವಾಕ್ಯ ದ್ಯೋತಕ ಹಾಸಸ್ಯ ಸೂಚನಾಯ ಇವ ಶಬ್ದ ಅಂಥೇಳಿ ಪ್ರಹಸನ್ನಿವ ನಗ್ತಾ ಇದ್ದಂತೆ, ಏನಪ್ಪ ನಗ್ತಾ ಇದ್ದ ನಗ್ತಾ ಮಾತಾಡಿದ, ಪ್ರಹಸನ್ ಅಂತ ಸಾಕಿತ್ತು, ಇವ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಇವ ಅನ್ನುವುದು ಪರಿಹಾಸಕರ ವ್ಯಾಪ್ತಿ ದ್ಯೋತಕ, ಇದು ಒಂದು ಅಪಹಾಸಕ್ಕೆ ಪರಿಹಾಸಕ್ಕೆ ಒಳಗಾಗುವಂತಹ ಮಾತಾಗಿದೆ ಅನ್ನುವುದು ತೋರಿಸುವುದಕ್ಕಾಗಿ ಅದನ್ನು ಹೇಳುವಂತಹ ಸೂಚಕ ಶಬ್ದ ಅದು ಇವ ಅನ್ನೋದು, ಹೀಗೆ ಅದರಂತೆ ಇದೆ ಅಂತ ಹೇಳಿ ಹೇಳುವಂತಹ ಮಾತು ಇಲ್ಲಿ. ಇಲ್ಲಿಂದ ಅಶೋಚ್ಯ ನಿನ್ನ ಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷತೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ ಅನ್ನುವುದು ಕೃಷ್ಣನ ಉಪದೇಶದಲ್ಲಿ ಮೊದಲು ಬರುವಂತಹ ಶ್ಲೋಕ ಆಗಿದೆ. ಅಲ್ಲಿ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ ಹೇಳಿದಾಗ ಮಿಕ್ಕ ವ್ಯಾಖ್ಯಾನಗಳು ಪ್ರಜ್ಞಾ ಬಹಳ ಬಹಳ ಬುದ್ಧಿವಂತಿಕೆಯಿಂದ ಅರ್ಜುನ ಮಾತಾಡಿದ ಅನ್ನುವಂತೆ ಕೆಲವರು ವ್ಯಾಖ್ಯಾನ ಹೇಳಿದ್ದಾರೆ. ಆದರೆ ಆಚಾರ್ಯರು ಅಲ್ಲ, ಅದು ಬುದ್ಧಿವಂತಿಕೆ ಮಾತುಗಳಂತ ಹೇಳಲೇ ಇಲ್ಲ ಅಂತೇಳಿ. ಯಾಕಂದ್ರೆ ಇಲ್ಲಿ ಪ್ರಜ್ಞಾವಾದ ಅನ್ನುವುದಕ್ಕೆ ಎರಡು ರೀತಿಯಲ್ಲಿ ಆಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ. ಒಂದು ಭಾಷ್ಯದಲ್ಲಿ, ಒಂದು ತಾತ್ಪರ್ಯದಲ್ಲಿ ಒಂದು. ಭಾಷೆಯಲ್ಲಿ ಪ್ರಜ್ಞಾವಾದ ಅನ್ನುವುದು ಪ್ರಜ್ಞೆ ಅಂದರೆ ಬುದ್ಧಿ, ಬುದ್ಧಿವಾದ. ನಾವು ಕನ್ನಡದ ಬುದ್ಧಿವಾದ ಏನು, ಬುದ್ಧಿಮಾತು, ಬುದ್ಧಿವಾದ ಅಂತ ಬುದ್ಧಿ ಇದ್ದವನಂತೆ ಮಾತಾಡುವುದು. ಅದಂತೆ ಪ್ರಜ್ಞಾವಾದ ಅಂದರೆ ಸ್ವಮನುಷ್ಯ ಉತ್ಥ ವಚನಾನಿ ಅಂಥೇಳಿ, ಅಂದರೆ ತನ್ನ ಬುದ್ಧಿಗೆ ತೋರಿದ ಮಾತು, ವಾಟ್ ಎವರ್ ಕೇಮ್ ಟು ಹಿಸ್ ಮೈಂಡ್. ಸುಮ್ಮನೆ ಬುದ್ಧಿಗೆ ಏನು ತೋರಿತೋ ಅದನ್ನು ಮಾತಾಡಿದ ಅರ್ಜುನ. ಇದು ಬುದ್ಧಿ ಮಂತಿಕೆ ಮಾತಲ್ಲ, ಬುದ್ಧಿಗೆ ತೋರಿದ ಮಾತುಗಳಷ್ಟೇ ಹೊರತು ಅದು ಸರಿಯಾದ ಮಾತುಗಳಲ್ಲ ಅಂಥೇಳಿ ಒಂದು. ಕಥಮ ಅಶೋಚ್ಯಃ ಗತಾಸೂನ್ ಅಂಥೇಳಿ, ಪ್ರಾಣ ಹೋಗುವವರ ಬಗ್ಗೆ ನಿನಗೆ ಯಾಕೆ ವಿಚಾರ? ಅದರಲ್ಲಿ ನೀ ಗತಾಸೂನ್ ಅಗತಾಸೂನ್ ಅಂದರೆ ಪ್ರಾಣ ಹೋಗುವವರು, ಪ್ರಾಣ ಹೋಗದೆ ಇರುವವರು, ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಸಹಜವೇ ಅಲ್ಲವಾ? ಪ್ರಾಣ ಹೋಗುತ್ತೆ ಅಂತ ಶೋಕ ಮಾಡೋದು ಸಲ ಅಂದರೆ ಇಲ್ಲ. ಪಂಡಿತರು ಜ್ಞಾನಿಗಳಾದವರು ಗತಾಸೂನ್ ಅಗತಾಸೂಂಶ್ಚ ನ ಅನುಶೋಚಂತಿ. ಪ್ರಾಣ ಹೋಗೋ, ಯಾಕೆಂದ್ರೆ ಅಲ್ಲಿ ಪ್ರಾಣ ಹೋಗುತ್ತಾ ಹೋಗೋದಿಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಅಲ್ಲಿ ಬರಬೇಕಾಗಿದ್ದ ಪ್ರಶ್ನೆ ಇದು ಮಾಡಬೇಕಾ ಮಾಡಬಾರದ, ಕರ್ತವ್ಯ ಹೌದಾ ಅಲ್ಲವಾ ಅನ್ನೋದು ಪ್ರಶ್ನೆ. ಆದ್ದರಿಂದ ಅದು ಸರಿಯಲ್ಲ ಅಂತೇಳಿ ತಾತ್ಪರ್ಯ ಬರುವಾಗ ಅಲ್ಲಿ ಹೇಳ್ತಾ ಇದೆ. ಪ್ರಜ್ಞಾವಾದ ಅನ್ನೋ ಶಬ್ದಕ್ಕೆ ಪ್ರಜ್ಞಾ ಎರಡನ್ನು ಬಿಡಿಸಿ ಪ್ರಜ್ಞಾವಾದ ಪ್ರಕರ್ಷೇನ ಜಾನಂತೀತಿ ಪ್ರಜ್ಞಾ ಅಂಥೇಳಿ ಅಲ್ಲಿ ಪ್ರಜ್ಞಾ ಪ್ಲಸ್ ವಾದಾನ್ ಅಂತ ಹೇಳದೆ ಪ್ರಜ್ಞಾ ಪ್ಲಸ್ ಅವಾದಾನ್ ಅಂತ ಬಿಡಿಸ್ತಾರೆ. ಭಾಷ್ಯದಲ್ಲಿ ಪ್ರಜ್ಞಾವಾದಾನ್ ಅಂತಲೇ ತಗೊಳ್ತಾರೆ. ತಾತ್ಪರ್ಯದಲ್ಲಿ ಪ್ರಜ್ಞಾ ಅವಾದಾನ್ ಅಂದ್ರೆ ನಿಜವಾದ ಬುದ್ಧಿಮಂತಿಕೆ ಇರುವವರು ಹೇಳುವ ಮಾತುಗಳಲ್ಲ, ಪ್ರಜ್ಞಾ ಇರುವವರು ಮಾಡುವಂತಹ ಅವಾದಾನ್, ಅವರ ಅಂಥವರು ಹೇಳುವ ಮಾತುಗಳಲ್ಲ ಅಂತ ಹೇಳುವುದಕ್ಕಾಗಿ ಪ್ರಜ್ಞಾವಾದಾನ್ ಅಂದ್ರೆ ತಥಾ ತದ್ ಅವಾದ ಪ್ರಾಜ್ಞ ಮತ ವಿರುದ್ಧವಾದ ಅಂತೇಳಿ. ಅವಾದ ಅಂದ್ರೆ ಪ್ರಾಜ್ಞ ಮತಕ್ಕೆ, ಅಭಿಪ್ರಾಯಕ್ಕೆ ವಿರುದ್ಧವಾಗಿರುವಂತಹ ಮಾತುಗಳಾಗಿವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಗತಾಸು ನಗತಾಸುಂಶ್ಚ ಅನ್ನುವುದಕ್ಕೆ ವಿವೃತಿಯಲ್ಲಿ ರಾಯರೇನ್ ಹೇಳ್ತಾರೆ ಅನ್ನೋದು ನೋಡೋಣ. ಇಲ್ಲಿ ಅಶೋಚ್ಯಾನ್ ಅನ್ನೋ ಶಬ್ದಕ್ಕೆ ಶೋಕ ಅನರ್ಹಾನ್, ಶೋಕ ಮಾಡತಕ್ಕವರಲ್ಲ. ಯಾಕೆಂದ್ರೆ ದುಷ್ಟರಾದ ದುರ್ಯೋಧನಾದಿಗಳಂದ್ರೂ ಶೋಕ ಮಾಡಲಿಕ್ಕೆ ಯೋಗ್ಯರಲ್ಲ. ಮಿಕ್ಕವರು ಭೀಷ್ಮ ದ್ರೋಣಾದಿಗಳಿದ್ದಾರಲ್ವಾ ಅಂದರೆ ಅವರು ನಾರಾಯಣದಿತ್ತೋಡ ಅನುಬಂಧಿ, ಸೊ ಅನುಬಂಧಿಗಳಾಗಿದ್ದಾರೆ. ನಾರಾಯಣ ದಿಟ್ಟು ದ್ವೇಷ ಮಾಡುವ ದುರ್ಯೋಧನಾದಿಗಳಿಗೆ ಅನುಬಂಧಿಗಳಾಗಿದ್ದಾರೆ, ಆದ್ದರಿಂದ ಅವರ ಬಗ್ಗೆ ಕೂಡ ಶೋಕ ಮಾಡಬಾರದು ಅಂತೇಳಿ ಅದಕ್ಕೆ ಅಶೋಚ್ಯಾನ್ ಶೋಕ ಅನರ್ಹಾನ್, ಶೋಕಿಸತಕ್ಕದವರಲ್ಲ, ಶೋಕ ಮಾಡಲು ತಗದಂತೆ ಇರುವಂಥವರು ಅಂಥೇಳಿ. ಹೇ ಪಾರ್ಥ ತ್ವಂ ಅನ್ವಶೋಚ ಅನು ಅಶೋಚ, ನೀನು ಶೋಕ ಮಾಡುತ್ತಾ ಇದ್ದೀಯಾ ಅಂತ. ಸೊ ಯು ಆರ್ ಫೀಲಿಂಗ್ ಸ್ಯಾಡ್, ಸಾರಿ ಫಾರ್ ದೋಸ್ ಹೂಮ್ ಯು ಶುಡ್ ನಾಟ್ ಫೀಲ್ ಸಾರಿ. ನೀನು ಯಾರ ಬಗ್ಗೆ ಶೋಕ ಮಾಡಕೂಡದು ಅವರ ಬಗ್ಗೆ ಶೋಕ ಮಾಡ್ತಾ ಇದ್ದಿ. ಯಾನ್ ತ್ವಂ ಸೂಚಿತವಾನ್ ಅಭೂಹು ತೇ ನ ಶೋಕಾರ್ಹ ಇತಿ ಯಾವತ್, ನೀನು ಯಾರ ಬಗ್ಗೆ ಶೋಕ ಮಾಡ್ತಾ ಇದ್ದೀಯೋ ಅವರು ಶೋಕ ಅರ್ಹರಲ್ಲ ಅಂಥೇಳಿ. ಪ್ರಜ್ಞಾವಾದಾಂಶ ಭಾಷಸೆ ಅನ್ನುವುದಕ್ಕೆ ಪ್ರಜ್ಞೆಯ ಉಥಾ ವಾದಾಹ, ಇದು ಭಾಷ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರಜ್ಞಾವಾದಾಹ ಸ್ವಬುದ್ಧಿ ಮಾತ್ರ ಪರಿಕಲ್ಪಿತವಾದಾಹ, ತನ್ನ ಬುದ್ಧಿಗೆ ತೋರಿದ ಮಾತುಗಳಷ್ಟೇ ಹೊರತು ನಿಜವಾದ ಬುದ್ಧಿಮಂತಿಕೆ ಮಾತುಗಳಲ್ಲ. ತಾನ್ ಭಾಷಸೆ, ಅದನ್ನು ನೀನು ಹೇಳ್ತಾ ಇದ್ದೀಯಾ ಅಂಥೇಳಿ. ಯಾನ್ ಪ್ರಭಾಸಸೆ ತೇ ಸ್ವಬುದ್ಧಿ ಮಾತ್ರ ಪರಿಕಲ್ಪಿತವಾದಾಹ ನ ವೃದ್ಧಸಮ್ಮತಾಹ ಇತಿ ಯಾವತ್, ನೀನು ಯಾವುದನ್ನು ಮಾತಾಡ್ತಾ ಇದೆಯೋ ಪ್ರಭಾಷಸೆ ತೇ ಅವು ಸ್ವಬುದ್ಧಿ ಮಾತ್ರ ಪರಿಕಲ್ಪಿತ, ನಿನ್ನ ಬುದ್ಧಿಗೆ ತೋರುವಂತಹ ಮಾತುಗಳು ಮಾತ್ರ ಆಗಿವೆ. ನ ವೃದ್ಧಸಮ್ಮತ, ಜ್ಞಾನಿಗಳಿಗೆ ಸಮ್ಮತವಾದ ಮಾತುಗಳಲ್ಲ. ಯದ್ವಾ, ಈಗ ತಾತ್ಪರ್ಯದ ಹೇಳ್ತಾ ಇದ್ದಾರೆ ರಾಯರು, ಯದ್ವಾ ಪ್ರಕರ್ಷೇಣ ಜಾನಂತಿ ಇತಿ ಪ್ರಜ್ಞಾ ಅಂಥೇಳಿ. ಈಗ ಉಪಧ ಜ್ಞಾ ಪ್ರೀ ಕಿರಹ ಕಾಹ ಅನ್ನುವ ಶಬ್ದ ಇವೆಲ್ಲವೂ ಕೂಡ ಜ್ಞಾನಕ್ಕೆ ಇರುವಂತಹ ಇದು ಒಂದು ಗ್ರಾಮರ್. ಇದನ್ನು ಹೇಳ್ತಾ ಇದ್ರೆ ಈಗ ಉಪಧ ಜ್ಞಾ ಪ್ರೀ ಕಿರಹ ಕಹ ತೇಷಾಂ ಅವಾದಾಹ ಪ್ರಜ್ಞಾವಾದ ಅಂತೇಳಿ. ಪ್ರಜ್ಞಾ ಅವಾದಾಹ ಅನ್ನೋದು ಹೇಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ರೆ ಪ್ರಾಜ್ಞ ವಿರುದ್ಧವಾದಾಹ ತಾನ್ ಪ್ರಭಾಷಸ ಇತ್ಯರ್ಥ ಅಂತೇಳಿ. ಇಲ್ಲಿ ಪ್ರ ಅನ್ನೋದಕ್ಕೆ ಪ್ರಕರ್ಷೇನ ಅನ್ನುವುದು, ಅದಾದ ಮೇಲೆ ಜಾನಂತಿ ತಿಳಿದವರು ಜ್ಞಾನಿಗಳು ಪ್ರಜ್ಞಾ ಇರುವವರು ಅವರಿಗೆ ವಿರುದ್ಧವಾದ ವಾದಗಳು ಅವಾದ. ಸೊ ಅದರಿಂದ ಪ್ರಜ್ಞಾವಾದ ಅಂದ್ರೆ ಜ್ಞಾನಿಗಳಿಗೆ ವಿರುದ್ಧವಾದ ವಾದಗಳನ್ನು ತಾನ್ ಪ್ರಭಾಸಸೆ, ನೀನು ಅದನ್ನು ಹೇಳ್ತಾ ಇದ್ದೀಯಾ ಅಂತ ಹೇಳಿ. ನಹಿ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಇತ್ಯಾದಿ ಅರ್ಜುನ ವಾಕ್ಯೇಶು ಕಶ್ಚಿತ್ ಪ್ರಾಜ್ಞ ಸಮ್ಮತವಾದ ಅಸ್ತಿ. ನಹಿ ಪ್ರಾಜ್ಞಾ ನಾರಾಯಣದಿ ತದ್ ಅನುಬಂಧಿ ನಿಗ್ರಹಂ ಅಧರ್ಮಂ ವದಂತಿ ಇತಿ ಭಾವ. ಯಾಕೆ ಅರ್ಜುನನ ಮಾತುಗಳು ಯಾಕೆ ಅಷ್ಟು ಒಂದು ಅಜ್ಞಾ, ಯಾಕಂದ್ರೆ ಮೇಲ್ನೋಟಕ್ಕೆಲ್ಲ ಸರಿಯಾಗಿ ಇದ್ದಂತೆ ಕಾಣುತ್ತಲ್ಲವಾ, ಯಾಕೆ ಅಷ್ಟು ಅಷ್ಟೊಂದು ವಿಮರ್ಶೆ ಮಾಡಬೇಕಾದ ಮಾತುಗಳಿದೆ ಅಂತ ಹೇಳಿ, ನಹಿ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಅನ್ನುವ ವಾಕ್ಯದಲ್ಲಿ ಇವರು ನನ್ನ ಸ್ವಜನರು, ಇವರು ಅಂದ್ರೆ ಯಾರು ವಿರುದ್ಧವಾಗಿ ಮಾತಾಡೋ ಸ್ವಜನರಲ್ಲ, ಅರ್ಜುನಸ್ಯ ವಾಕ್ಯೇಶು ಕಶ್ಚಿತ್ ಪ್ರಾಜ್ಞಸಮ್ಮತವಾದ ಅಸ್ತಿ, ಯಾವುದೂ ಪ್ರಾಜ್ಞರಿಗೆ ಸಮ್ಮತವಾದ ಒಪ್ಪುವಂತಹ ಮಾತುಗಳು ಇಲ್ಲ. ಯಾಕೆ ಅಂದರೆ ನಹಿ ಪ್ರಾಜ್ಞಾಃ ನಾರಾಯಣ ದಿಟ್ ತದ್ ಅನುಬಂಧಿ ನಿಗ್ರಹಂ ಅಧರ್ಮಂ ವದಂತಿ ಇತಿ ಭಾವ. ನಿಜವಾದ ಜ್ಞಾನಿಗಳಾದವರು ನಾರಾಯಣನ ದ್ವೇಷವನ್ನು ಮಾಡುವವರನ್ನು, ಅವರ ಅನುಬಂಧಿಗಳನ್ನು ನಿಗ್ರಹ ಮಾಡುವುದು ಅಧರ್ಮ ಅಂತ ಹೇಳುವುದಿಲ್ಲ. ಅದನ್ನು ಹಾಗೆ ಅರ್ಜುನ ಹೇಳಿದ್ದಾನಾದ್ದರಿಂದ ಅರ್ಜುನ ಹೇಳಿದ್ದು ಅಗ್ನ ಅಂದ್ರೆ ಒಂದ ತನ್ನ ಬುದ್ಧಿಗೆ ತೋರಿದ ಮಾತುಗಳು, ಇಲ್ಲ ಜ್ಞಾನಿಗಳಾದವರಿಗೆ ವಿರುದ್ಧವಾದ ಮಾತುಗಳು ಅಂತ ಹೇಳಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಜಸ್ಟ್ ಒಂದು ಏನಂದ್ರೆ ಪ್ರ ಉಪಸರ್ಗದಿಂದ ಇಲ್ಲಿ ಹೇಳಿದ್ದ ನೋಡಿ, ಈಗುಪದ ಶ್ರೀಕರ ಅನ್ನೋದು ಪ್ರೀಕರ ಅನ್ನೋದಕ್ಕೆ ಸೂತ್ರ ಅಲ್ಲಿ ಕ ಪ್ರತ್ಯಯದಿಂದ ಪ್ರಾಜ್ಞ ಎನ್ನುವ ರೂಪ ಹೇಗಾಯಿತು, ಯಾಕಂದ್ರೆ ಪ್ರಕರ್ಷೇನ ಜ್ಞ ಪ್ರಜ್ಞ ಆಗತ್ತಲ್ವಾ, ಪ್ರಜ್ಞ ಪ್ರಜ್ಞ. ಸೊ ಪ್ರಜ್ಞ ಅವಾದಾನ ಅಲ್ಲಿ ಪ್ರಜ್ಞಾ ಅನ್ನುವ ಶಬ್ದ ಬರುವಾಗ ಈ ಉಪದ ಜ್ಞಾ ಪ್ರೀ ಕಿರಹ ಕಹ ಅನ್ನುವ ಸೂತ್ರದಲ್ಲಿ ಕ ಪ್ರತ್ಯಯ ಬಂದು ಪ್ರಜ್ಞ ಅಂತ ರೂಪ ಆಗಿದೆ. ಏನು ಕ ಪ್ರತ್ಯಯ ಅಂದ್ರೆ ಪ್ರ ಪ್ಲಸ್ ಜ್ಞಾ, ಯಾಕಂದ್ರೆ ನೋಡ್ರಿ ಜ್ಞಾ ದೀರ್ಘ ಇದೆ, ಪ್ರಜ್ಞಾವಾದಾನ್ ಅಂತ ಹೇಳುವಾಗ ಪ್ರಜ್ಞಾ ಪ್ಲಸ್ ವಾದ ಸರಿ ಹೋಯಿತು. ಅವಾದ ಅಂತ ಬರೆಯಬೇಕಂದ್ರೆ ಪ್ರಜ್ಞ ಪ್ಲಸ್ ಅವಾದ ಆಗಬೇಕು. ಸೊ ಪ್ರಜ್ಞ ಪ್ಲಸ್ ಅವಾದ. ಆರ್ಯ ಶ್ರೀನಿವಾಸ ಡಿಸ್ಕನೆಕ್ಟ್ ಆಯ್ತು. ಪ್ರಜ್ಞಾವಾದ ಸನ್ನೋದ ಶಬ್ದರಲ್ಲಿ ಆ ಪ್ರಜ್ಞಾ ಅನ್ನುವ ದೀರ್ಘ ಶಬ್ದ ಜ್ಞಾ ಅನ್ನೋದು ಶಾರ್ಟ್ ಜ್ಞಾ ಹೇಗಾಯ್ತು ಅಂದ್ರೆ ಅದಕ್ಕೆ ಶಾರ್ಟ್ ಅನ್ ಮಾಡುವ ಪ್ರತ್ಯಯಕ್ಕೆ ಕಪ್ ಪ್ರತ್ಯಯ ಅಂತ ಕರೀತಾರೆ. ನಾವು ಮುಂಚೆ ಒಂದ್ಸಲ ಡಬ್ ಪ್ರತ್ಯಯ ಗಪ್ ಕಪ್ ಪ್ರತ್ಯಯವೆಲ್ಲ ಈ ಪ್ರತ್ಯಯಗಳು ಹರ್ಷತ್ವ ದೀರ್ಘವನ್ನು ಹರ್ಷ ಮಾಡುವ ಪ್ರತ್ಯಯಕ್ಕೆ ಕಪ್ ಪ್ರತ್ಯಯ ಅಂತ ಕರೀತಾರೆ. ಕಪ್ ಪ್ರತ್ಯಯ ಕೆಲವು ಸಂದರ್ಭಗಳಲ್ಲಿ ಬರುತ್ತೆ, ಈ ಜ್ಞಾ ಅನ್ನುವ ಇದಕ್ಕೆ ಉಪಸರ್ಗ ಬಂದಾಗ, ಪ್ರ ಅನ್ನುವ ಉಪಸರ್ಗ ಸೇರಿದಾಗ, ಪ್ರಿಫಿಕ್ಸ್ ಬಂದಾಗ ಪ್ರಜ್ಞಾ ಅನ್ನೋದು ಪ್ರಜ್ಞ ಆಗತ್ತೆ. ಸೊ ಜ್ಞಾ ಅನ್ನುವ ದೀರ್ಘ ಶಬ್ದ ಜ್ಞ ಅನ್ನುವ ಹರ್ಷ ಆಗೋದಕ್ಕೆ ಕಾರಣ ಈ ವ್ಯಾಕರಣ ಸೂತ್ರ ಅಂತ ಅಲ್ಲಿ ಜಸ್ಟ್ ಗ್ರಾಮರ್ ಅನ್ನು ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ನಾನು ಆಸನ್ನ ವಿನಾಶಾಹ ತೇ ಕಥಂ ಅಶೋಚ್ಯಾಹ ಇತ್ಯಾಹ ಗತಾಸೂನಿತಿ ಪಂಡಿತಾಹ ಜ್ಞಾನಿನಃ. ಗತಾಸೂನ್ ಆ ಅಸುಗಳು ಅಂದ್ರೆ ಪ್ರಾಣಗಳು, ಗತ ಅಸೂನ್ ಗತಾಸೂನ್ ಅಂತೇಳಿ ಅಂದ್ರೆ ಪ್ರಾಣ ಹೋಗಲಿಕ್ಕೆ ಸಿದ್ಧವಾದವರು. ಆಸನ್ನ ವಿನಾಶಾನ್ ಗತಾಸೂನ್ ಅಂದ್ರೆ ಆಸನ್ನ ವಿನಾ ಅಂದ್ರೆ ಸಾಯಲಕ್ಕೆ ಸಿದ್ಧವಾಗಿ, ವೆರಿ ಕ್ಲೋಸ್ ಟು ಡೆತ್, ನಿಯರಿಂಗ್ ಡೆತ್ ಅಂತೇಳಿ. ಸೊ ಹೀಗೆ ಯಾರು ಸಾಯಲಕ್ಕಿದ್ದಾರೋ ಅವ್ರ ಬಗ್ಗೆ ವಿಚಾರ ಮಾಡಬಾರದು. ಆಗ ಯಾಕೆ ಅಂದ್ರೆ ಅಗತಾಸೂನ್ ಇವ ಇತಿ ಉಪಮಾರ್ಥ ಚಕಾರ ಅಂತೇಳಿ, ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಚಂತಿ ಪಂಡಿತಾಹ ಅಂದ್ರೆ ಪ್ರಾಣ ಹೋಗಿದವರಿಗೆ ಪ್ರಾಣ ಹೋಗದೇ ಇರುವವರಿಗೆ ಇಬ್ಬರಿಗೂ ಅಂತ ಅರ್ಥ ಅಲ್ಲ. ಚಕಾರ ಅಲ್ಲಿ ಇವಕಾರ ಅರ್ಥವನ್ನು ಹೇಳುತ್ತೆ, ಅಂದ್ರೆ ಅಗತಾಸೂನ್ ಚ ಅಂದ್ರೆ ಪ್ರಾಣ ಹೋಗದೇ ಇರುವವರ ಬಗ್ಗೆ ಹೇಗೆ ವಿಚಾರ ಮಾಡೋದಿಲ್ಲವೋ, ಚ ಅನ್ನೋದು ಇಕ ಇವಕಾರ. ಲೈಕ್ ಜಸ್ಟ್ ಎಸ್ ವಿ ಡು ನಾಟ್ ಗ್ರೀವ್ ಫಾರ್ ದೋಸ್ ಹೂ ಆರ್ ನಾಟ್ ಡೈಯಿಂಗ್, ವಿ ಶುಡ್ ನಾಟ್ ಆಲ್ಸೋ ಗ್ರೀವ್ ಫಾರ್ ದೋಸ್ ಹೂ ಆರ್ ಡೈಯಿಂಗ್. ಅದು ಹೇಗ್ರಿ, ಪ್ರಾಣ ಹೋಗದೇ ಇರುವವರ ಬಗ್ಗೆ ವಿಚಾರ ಮಾಡದಾಗಿರೋದು ಸರಿ, ಪ್ರಾಣ ಹೋಗದೇ ಇರುವವ್ರ ಬಗ್ಗೆ ಹೇಗೆ ವಿಚಾರ ಮಾಡೋದಿಲ್ಲವೋ ಹಾಗೆ ಪ್ರಾಣ ಹೋಗುವವರ ಬಗ್ಗೆ ಕೂಡ ವಿಚಾರ ಮಾಡಬಾರದು. ಇದು ಯಾಕೆ ಅಂತ ಹೇಳಿದ್ರೆ ಮುಂದೆ ಮುಂದೆ ಬರುತ್ತೆ. ಯಾಕಂದ್ರೆ ದೇಹ ಆತ್ಮ ಇತ್ಯಾದಿಗಳ ತಿಳುವಳಿಕೆ ಇರುವವನು ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ ಅಂತ ಹೇಳಿ ಇದು ಜ್ಞಾನಿಗಳಿಗೆ ಸಂಬಂಧಪಟ್ಟ ಮಾತುಗಳು ಮುಂದೆ ಬರುತ್ತೆ. ಯಾಕೆ ಅಂದ್ರೆ ಅದು ಹೇಳುತ್ತೆ. ಆದ್ದರಿಂದ ಇಲ್ಲಿ ಬರುವ ಚಕಾರ ಇವಕಾರವನ್ನು ಅಂದ್ರೆ ಲೈಕ್ ಅಂತ ಹೇಳುವಂತ ಅರ್ಥ ಆಗಿದೆ. ಸೊ ಅಗತಾಸೂನ್ ಇವ ಗತಾಸೂನ್ ನ ಅನುಶೋಚಂತಿ, ಜೀವತ ಇವ ತಾನ್ ನ ಅನುಶೋಚಂತಿ, ಯತಃ ಅತಃ ನ ಶೋಚ್ಯಾಹ ತ ಇತಿ ತಾನ್ ಅನುಶೋಚಃ ತ್ವಂ ಇತ್ಯರ್ಥ. ಯಾರ ಬಗ್ಗೆ ವಿಚಾರ ಮಾಡಕೂಡದು ಅವ್ರ ಬಗ್ಗೆ ನೀನು ವಿಚಾರ ಮಾಡ್ತಾ ಇದ್ದಿ ಅಂತ ಹೇಳ್ತಾ, ನಾನು ಕುತಃ ನ ಶೋಚಂತಿ ಕುತಃ ಚ ಮದೀಯ ವಾದಾಹ ಪ್ರಾಜ್ಞವದ ವಿರುದ್ಧಾಹ ಇತಿ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಇತ್ಯಾದಿನ ಉಪಪತ್ತೇ ಉಕ್ತತ್ವಾದ್ ಇದೆ ಚೇತ್ ತತ್ ಕಿಂ ತೇಷಾಂ ಜೀವನಾಶಾತ್ ಅಥವಾ ಶೋಕ ಉತ ದೇಹನಾಶಾತ್ ಅತ ದೇಹ ಇಲ್ಲಿ ದೇಹಾನ್ಯಾತ್ಮನೋ ಭಾವಾತ್ ತದ್ದೇಹನಾಶ ಏವ ತನ್ನಾಶ ಇದು ನಾದ್ಯ ಜೀವಾನಾಮ ಅನಾದಿ ನಿತ್ಯತ್ವಾದಿತ್ಯಾಹ ನತ್ವಾಯಿತಿ ಅಂತ ಮುಂದಿನ ಬರುವ ಶ್ಲೋಕಗಳ ಉಪೋದ್ಘಾತವನ್ನು ರಾಯರು ಆಮೇಲೆ ಹೇಳ್ತಾರೆ, ಅದು ಆಮೇಲೆ ನೋಡೋಣ. ನಾವು ಬೇಸಿಕ್ ಆಗಿ ಈ ಶ್ಲೋಕದಲ್ಲಿ ಬರುವಂಥದ್ದು, ನೀನು ಮಾತಾಡಿದ ಮಾತುಗಳು ಸರಿಯಿಲ್ಲ, ಅವರ ಬಗ್ಗೆ ನೀನು ವಿಚಾರ ಮಾಡಕೂಡ್ದು. ಈಗ ನೀನು ಯಾರ ಜೊತೆಲಿ ಯುದ್ಧ ಮಾಡ್ತಾ ಇದ್ದೀಯೋ, ಯಾರು ಪ್ರಾಣಕೂಲಕ್ಕೆ ಸಿದ್ಧವಾಗಿದ್ದಾರೋ ಅವ್ರ ಬಗ್ಗೆ ನೀನು ಯೋಚನೆ ಮಾಡಬಾರದು, ಅದು ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಇಲ್ಲಿ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಸೊ ಇದು ಸ್ಟಾರ್ಟಿಂಗ್ ಆಫ್ ದಿ ಪ್ರೆಸೆಂಟೇಶನ್ ಆಫ್ ದ ಲಾಜಿಕ್ ಹೇಳಿ ಇಲ್ಲಿಂದ ನೆಕ್ಸ್ಟ್ ಶ್ಲೋಕ, ಇದು 11ನೇ ಶ್ಲೋಕ, 12ನೇ ಶ್ಲೋಕದಿಂದ ದೇಹನಾಶ, ಜೀವಕ್ಕೆ ನಾಶವಿಲ್ಲದಿರುವುದು, ದೇಹನ ಮಾತ್ರ ನಾಶವಾಗುವುದು, ಇದರ ಬಗ್ಗೆ ವಿಚಾರಗಳನ್ನು 12ನೇ ಶ್ಲೋಕದಿಂದ ಕೃಷ್ಣ ಹೇಳ್ತಾ ಹೋಗ್ತಾನೆ. ನಿತ್ಯವಾದ ಜೀವ ನಿತ್ಯತ್ವ, ದೇಹ ಮಾತ್ರ ನಾಶ ಆಗುವುದು ಇತ್ಯಾದಿ ಮಾತುಗಳು ಇಲ್ಲಿ ಬರುತ್ತೆ. ನತ್ವೇವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃಪರಂ ಅಂತ ಹೇಳಿ, ಯಾರು ನಿಜವಾಗಿ ಜೀವರು ಯಾರು ನಾಶವಾಗ್ತಾ ಇಲ್ಲ. ನತ್ವೇವಾಹಂ ಜಾತು ನಾಶಂ ಅಂದ್ರೆ ಅಹಂ ನಾನು ಇಲ್ಲದೆ ಇರುವುದು ಇಲ್ಲ, ಇವರು ಇಲ್ಲದೆ ಇರುವವರು ನೀನು ಇಲ್ಲದೆ ಇರುವುದು ಇಲ್ಲ, ಇವರು ಯಾರು ಕೂಡ ಇಲ್ಲದೆ ಇರುವುದು ಅನ್ನೋದಿಲ್ಲ. ಅಂದರೆ ಎಲ್ಲರೂ ಯಾವಾಗ ಇದ್ದೇ ಇರ್ತಾರೆ, ಆಲ್ ಆರ್ ಎಟರ್ನಲ್. ಜೀವದ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಸರ್ವೇ ವಯಂ ಅತಃ ಪರಂ, ಇದು ಆದ ಮೇಲೂ ಕೂಡ ನಾವೆಲ್ಲರೂ ಕೂಡ ಭವಿಷ್ಯಾಮಹ ಇದ್ದೇ ಇರ್ತೀವಿ. ಈವನ್ ಆಫ್ಟರ್ ದಿಸ್ ವಾರ್ ದೇ ಬಾಡೀಸ್ ಆಲ್ ಡೈ, ಬಟ್ ಆ ದೇಹಗಳಲ್ಲಿರುವ ಜೀವಂದರು ದೇ ಫರ್ದರ್ ಕಂಟಿನ್ಯೂ ದೇರ್ ಜರ್ನಿ, ಅವರು ಮುಂದೆ ಹೋಗ್ತಾರೆ. ಆದ್ದರಿಂದ ನೀನು ಯಾರ ಬಗ್ಗೆ ಶೋಕ ಮಾಡಬೇಡ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನತ್ವೇವಾಹಂ ಚಾತುನಾಸಂ ನತ್ವಂ ನೇಮೇ ಜನಾಧಿಪ ಅನ್ನೋದರಲ್ಲಿ ಹೇಳುವಂತಹ ಮಾತು, ಅದನ್ನು ಆಚಾರ್ಯರು ಭಾಷ್ಯದಲ್ಲಿ ಹೇಳುವಂತಹದ್ದು, ಕಿಮಿತಿ ನತ್ವೇವಾಹಂ ಈಶ್ವರ ನಿತ್ಯತ್ವಸ್ಯ ಅಪ್ರಸ್ತುತತ್ವಾತ್ ದೃಷ್ಟಾಂತ್ವೇನ ಆಹ ನತ್ತು ಏವ ಇತಿ ಯಥಾ ಅಹಂ ನಿತ್ಯ ಸರ್ವವೇದಾಂತೇಷು ಪ್ರಸಿದ್ಧ ಏವಂ ತ್ವಂ ಏತೇ ಜನಾಧಿಪಾಹ ಚ ನಿತ್ಯಾಹ. ನೋಡ್ರಿ, ಇಲ್ಲಿ ಅರ್ಜುನ ಶೋಕಕ್ಕೆ ಒಳಗಾಗಿದ್ದಾನೆ, ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಇಷ್ಟೇ ಹೇಳಿದ್ರೆ ಸಾಕಾಗ್ತಾ ಇತ್ತು, ನೀನು ಯಾವಾಗಲೂ ಇರುವಂಥವನೇ ಆಗಿದ್ದಿ, ಒಂದು ವೇಳೆ ಯುದ್ಧದಲ್ಲಿ ನಿನ್ನ ಪ್ರಾಣ ಹೋಗುತ್ತೆ ಅಂದರೆ ನೀನು ಚಿಂತೆ ಮಾಡಬೇಕಾಗಿಲ್ಲ. ನೀನು ಯಾವಾಗಲೂ ಇರುವವನೇ, ಅವರು ಯಾವಾಗಲೂ ಇರುವವರೇ, ನಿತ್ಯರಾಗಿದ್ದಾರೆ, ಅಷ್ಟೇ ಹೇಳಿದ್ರೆ ಸಾಕಾಗಿತ್ತು. ಕೃಷ್ಣ ತನ್ನನ್ನು, ಯಾಕಂದ್ರೆ ಕೃಷ್ಣ ಪರಮಾತ್ಮ, ಅವನಿಗೆ ಇಲ್ಲ ಅನ್ನೋದು ಎಲ್ಲದರ ಕಡೆ ಪ್ರಸಿದ್ಧವಾಗಿದೆ. ಆದ್ದರಿಂದ ತನ್ನ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ, ಅಹಂ ಅನ್ನೋದು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತ ನಾಶವಿಲ್ಲದವನನ್ನೋದು ಪ್ರಸಿದ್ಧವಾಗಿದೆ, ಅದನ್ನು ಉದಾಹರಣೆಯಾಗಿ ದೃಷ್ಟಾಂತವಾಗಿ ದೃಷ್ಟಾಂತ ರೂಪೇನ ಅಂತೇಳಿ. ಆದ್ದರಿಂದ ದೃಷ್ಟಾಂತತ್ವೇನ ಆಹ, ಹೇಗಾದರೆ ನಾನು ವೇದಗಳಲ್ಲಿ ಎಲ್ಲ ಕಡೆ ಪ್ರಸಿದ್ಧನಾಗಿದ್ದೀನಿ, ಈಶ್ವರ ನಿತ್ಯ ಅಂತಿದೆ, ಆದ್ದರಿಂದ ಈಶ್ವರ ನಿತ್ಯತ್ವ ಅಪ್ರಸ್ತುತವಾದರೂ ದೃಷ್ಟಾಂತ ರೀತ್ಯ ಅದನ್ನು ಹೇಳ್ದ, ಹೇಗಾದರೆ ನಾನು ಯಾವಾಗಲೂ ನಿತ್ಯವಾಗಿ ಇರುವವನಾಗಿದ್ದೀನೋ ಹಾಗೆ ನೀನು ನಿತ್ಯ ಯಾವಾಗಲೂ, ಇವರೆಲ್ಲರೂ ಕೂಡ ಯಾವಾಗಲೂ ನಿತ್ಯ ಅಂದ್ರೆ ಇಲ್ಲಿ ಎಲ್ಲರ ಜೀವದ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಕಿಂ ಇತಿ, ಈಶ್ವರ ಭಗವಂತ ಆತ್ಮ ಇದ್ದಂತೆ ಎಲ್ಲರೂ ಕೂಡ ನಿತ್ಯರು, ನಿತ್ಯತ್ವ ಎಲ್ಲರೂ ಇದೆ, ಆತ್ಮ ಎಲ್ಲ ಆತ್ಮಗಳು ನಿತ್ಯರೇ ಆಗಿದ್ದಾರೆ. ಆದ್ದರಿಂದ ಅದಕ್ಕೆ ಕಾರಣ ಹೇಳ್ತಾ, ಯಾಕೆ ನೀನು ಶೋಕ ಮಾಡಬಾರ್ದು ಅಂದ್ರೆ ಈ ಕಾರಣದಿಂದ, ನತ್ವೇವ ಅಹಂ ಜಾತುನಾಶಂ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತಾತ್ಪರ್ಯದಲ್ಲಿ ಹೇಳುವಾಗ, ಬಂಧು ಸ್ನೇಹ ಹಿ ತ್ವಯ ಸ್ವಧರ್ಮ ನಿವೃತ್ತಿ ಹಿ ಕ್ರಿಯತೆ ತತ್ರ ದೇಹನಾಶ ಭಯಾತ್ ಕಿಂವ ಚೇತನ ನಾಶ ಭಯಾತ್ ದೇಹಸ್ಯ ಸರ್ವಥಾ ವಿನಾಶಿತ್ವಾತ್ ನ ತತ್ರ ಭಯೇ ಪ್ರಯೋಜನ ನ ಚ ಚೇತನ ನಾಶ ಭಯಾತ್ ತಸ್ಯ ಅವಿನಾಶಿತ್ವಾತ್ ಏವ. ನೀನು ಯಾರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಿ, ನಿನ್ ಭೀಷ್ಮ ದ್ರೋಣಾದಿಗಳ ಬಗ್ಗೆ ಅಂತ ಹೇಳಿದರೆ, ಅವರ ದೇಹನಾಶದ ಬಗ್ಗೆ ಯೋಚನೆ ಮಾಡ್ತಾ ಇದೆಯೋ, ಅವರ ಜೀವನಾಶದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ದೇಹನಾಶದ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀಯ ಅಂದ್ರೆ, ದೇಹ ಯಾವಾಗಲೂ ನಾಶವಾಗುವುದು, ಅದಕ್ಕೆ ಯಾವಾಗಲೂ ಒಂದ್ಸಲ ನಾಶ ಆಗತ್ತೆ. ಈಗ ಆ ದೇಹದಲ್ಲಿ ಅವರು ಧರ್ಮಕ್ಕೆ ವಿರುದ್ಧವಾಗಿ ನಿಂತಿದ್ದಾರಾದ್ದರಿಂದ ಆ ದೇಹವನ್ನು ನಾಶಗೊಳಿಸುವುದು, ಯಾವಾಗಲೂ ನಾಶವಾಗುವ ದೇಹವನ್ನು ಈಗ ನಾಶ ಮಾಡ್ತಾ ಇದೆಯಾ ಅಷ್ಟೆ. ಯಾಕೆ? ಈಗ ಅವರು ಧರ್ಮಕ್ಕೆ ವಿರುದ್ಧವಾಗಿ ನಿಂತಿದ್ದಾರಾದ್ದರಿಂದ. ಆದ್ದರಿಂದ ದೇಹನಾಶದ ಬಗ್ಗೆ ನೀನು ಚಿಂತೆ ಮಾಡಬೇಕಾಗಿಲ್ಲ, ಅದಕ್ಕೆ ನಾಶತ್ವ ಅನ್ನೋದು ಇದ್ದೇ ಇದೆ. ಜೀವನಾಶ ಬಗ್ಗೆ ನಾನು ಯೋಚನೆ ಮಾಡಿದೆ ಅಂದ್ರೆ ಅದು ನಿನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ, ಜೀವಕ್ಕೆ ನಾಶ ಇಲ್ಲ. ಆದ್ದರಿಂದ ಚೇತನ ನಾಶ ಭಯಾತ್ ಅಂತ ಪ್ರಶ್ನೆ ಕೇಳಿದ್ದೆ. ಅದು ಇಲ್ಲಿ ದೇಹಸ್ಯ ಸರ್ವಥಾ ವಿನಾಶಿತ್ವಾದ ನ ತತ್ರ ಭಯೇ ಪ್ರಯೋಜನ, ಅಲ್ಲಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಸರಿ, ಚೇತನ ನಾಶ ಭಯ ಅಂತ ಹೇಳಿದರೆ ಅದು ಅವಿನಾಶಿ, ಜೀವ ಅವಿನಾಶಿ, ಆದ್ದರಿಂದ ಆ ಭಯವೂ ಇರಬಾರದು. ಈ ವಿಧವಾಗಿ ಎರಡು ಭಯಗಳು ಕೂಡ ಯೋಗ್ಯವಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿವೃತಿಯಲ್ಲಿ ಕೂಡ ಈ ಆಚಾರ್ಯರು ಹೇಳಿದ ಈ ಮಾತುಗಳನ್ನು ಒಂದು ವಿಧವಾದ ಉಪೋದ್ಘಾತ ರೂಪದಲ್ಲಿ ರಾಯರು ಹೇಳ್ತಾ ಇದ್ದಾರೆ. ನಾನು ಕುತಃ ನ ಶೋಚಂತಿ, ಯಾಕೆ ಜ್ಞಾನಿಗಳು ಶೋಕ ಮಾಡೋದಿಲ್ಲ ಅಂದರೆ, ಕುತಃ ಚ ಮದೀಯವಾದಾಹ ಪ್ರಾಜ್ಞಮತ ವಿರುದ್ಧ, ಯಾಕೆ ಅರ್ಜುನ ನನ್ನ ವಾದಗಳು ಪ್ರಾಜ್ಞಕ್ಕೆ ವಿರುದ್ಧ ಅಂತ ಹೇಗೆ ಹೇಳ್ತೀಯ ಅಂತ ಅರ್ಜುನ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಇಲ್ಲಿ ದೃಷ್ಟ್ವ ಇಮಂ ಸ್ವಜನಂ ಕೃಷ್ಣ ಅನ್ನುವ ವಾಕ್ಯಗಳು ಯಾವುದು ಅರ್ಜುನ ಹೇಳಿದ್ದಾನೋ ಅವುಗಳಿಂದ ಉಪಪತ್ತೇ ಉಕ್ತತ್ವಾದಿತಿ ಚೇತ್ ತತ್ ಕಿಂ ತೇಷಾಂ ಜೀವನಾಶಾತ್ ತವ ಶೋಕ ಉತ ದೇಹ ನಾಶಾತ್. ಉತ ಅಂದ್ರೆ ಇಲ್ಲದ್ರೆ, ಆರ್ ಎಲ್ಸ್ ಅಂತೀವಲ್ವ, ಅದಕ್ಕೆ ಅದು ಯಾವ ಕಾರಣದಿಂದ ನಿನಗೆ ಶೋಕ? ಜೀವನಾಶದಿಂದ ಅವರ ಜೀವನಾಶವಾಗತ್ತೆ ಅಂತ ಶೋಕವೋ, ದೇಹ ನಾಶವಾಗತ್ತೆ ಅಂತ ಶೋಕ, ಯಾವುದು ನಿನಗೆ ಅಂತ ಹೇಳ್ತಾ ಆತ ಅಥ ಅಂದ್ರೆ ಆಫ್ಟರ್ ದಿಸ್ ಅಂದ್ರೆ ಇದು ಈ ಮಾತುಗಳನ್ನು ಇಟ್ಕೊಂಡು ದೇಹ ಇಲ್ಲಿ ದೇಹ ಅನ್ಯ ಆತ್ಮನಃ ಅಭಾವಾತ್ ತದ್ ದೇಹ ನಾಶ ಏವ ತನ್ ನಾಶ ಇತಿ ಅಂತೇಳಿ. ದೇಹ ಅನ್ಯ ಆತ್ಮ, ದೇಹಕ್ಕಿಂತ ಬೇರೆ ಆಗಿರುವಂತಹ ಸಮಥಿಂಗ್ ಅದರ್ ದನ್ ದ ಬಾಡಿ, ದೇಹ ಅನ್ಯ ಆತ್ಮನಃ ಅಂತಹ ಆತ್ಮದ ಅಭಾವಾತ್ ಅಂದ್ರೆ ಆತ್ಮಕ್ಕೆ ನಾಶ ಆಗತ್ತೆ ಅಂತ ಹೇಳಿಯ ಇಲ್ಲ, ತದ್ ದೇಹ ನಾಶ ಏವ ತನ್ ನಾಶ ಇತಿ, ದೇಹ ನಾಶವೇ ಅವ್ರಿಗೆ ನಾಶ ಆಗತ್ತೆ ಅಂತ ನೀನು ತಿಳ್ಕೊಳ್ತೀಯ, ಯಾವ ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಾ, ನ ಆದ್ಯ ಅಂತ ಹೇಳಿದರೆ ಜೀವಾನಾಂ ಅನಾದಿ ನಿತ್ಯತ್ವಾದ್ ಇತ್ಯಾಹ ನತ್ವೇವಾತಿ, ಅಂದ್ರೆ ಜೀವದ ಬಗ್ಗೆ ನಾಶ ಅಂತ ಹೇಳಿದರೆ ಅದು ನ ಆದ್ಯ, ಯಾಕಂದ್ರೆ ತೇಷಾಂ ಜೀವನಾಶಾತ್ ಅಶೋಕ ಉತ ದೇಹ ನಾಶಾತ್, ನ ಆದ್ಯ ಜೀವನಾಶ ಅಲ್ಲ, ಯಾಕೆ ಅಂದರೆ ಜೀವನಿತ್ಯವಾಗಿದೆ ಅನಾದಿ ನಿತ್ಯವಾಗಿದೆ, ಆದ್ದರಿಂದ ಜೀವನಾಶದ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ದೇಹನಾಶ ಅಂತ ಹೇಳಿದರೆ ದೇಹನಾಶದ ಬಗ್ಗೆ ನೀನು ಯೋಚನೆ ಮಾಡಿ ಪ್ರಯೋಜನವಿಲ್ಲ, ಯಾಕಂದ್ರೆ ಅದು ಯಾವ ನಾಶ ಆಗುವುದು ಅಂತ ಹೇಳ್ತಾ ಅದನ್ನು ಈ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ಬರುತ್ತೆ ಅಂತ ಹೇಳ್ತಾ, ನತ್ವೇವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಹ ಅನ್ನುವ ಶ್ಲೋಕ ಹೊರಟಿದೆ. ಅದಕ್ಕೆ ರಾಯರು ಹೇಳುವಂಥದ್ದು ವಿವೃತಿಯಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡೋಣ. ಜಾತು ಸೊ ನತ್ತು ಏವ ಅಹಂ ಜಾತು ನ ಆಸಂ ನ ತ್ವಂ ನ ಇಮೇ ಜನ ಅಧಿಪಾಹ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ, ಶಬ್ದಗಳನ್ನು ಬಿಡಿಸಿದೆ. ಇದು ಅನ್ವಯ ಬಹಳ ಸುಲಭವಾಗಿರುವಂತಹ ಅನ್ಯ ಅನ್ವಯ, ಯಾಕಂದ್ರೆ ಅದರದ್ದು ಈಚ್ ಪಾರ್ಟ್ ಇಸ್ ಬೈ ಇಟ್ ಸೆಲ್ಫ್. ಆದ್ದರಿಂದ ಇಲ್ಲಿ ಜಾತು ಅನ್ನುವ ಶಬ್ದಕ್ಕೆ ಯಾವಾಗಲೂ ಜಾತು ಕದಾಪಿ ಅಟ್ ಆಲ್ ಟೈಮ್ಸ್ ಅಹಂ ನ ಆಸಂ ಡಬಲ್ ನೆಗೆಟಿವ್ ಪಾಸಿಟಿವ್ ಅಂತೀವಿ ನೋಡ್ರಿ, ನಾನು ಇಲ್ಲದಿರುವುದು ಇಲ್ಲ, ನ ಅಸ ಆಸಂ ಇತಿ ನ, ನಾನು ಇಲ್ಲ ಅನ್ನೋದಿಲ್ಲ ಅಂದ್ರೆ ಇದ್ದೀನಿ ಅಂತರ್ಥ. ಕಿಂತು ಆಸಮೇವ ಯಾವಾಗಲೂ ನಾನು ಇರ್ತೀನಿ. ತ್ವಂ ನ ಇದು ನ ಅನ್ನೋದೆಲ್ಲದಕ್ಕೂ ಸೇರು, ತ್ವಂ ನ ನ ಆಸಿ. ಸೊ ಇಲ್ಲಿ ನೀನು ಇಲ್ಲ ಅನ್ನೋದು ಯಾವಾಗಲೂ ಇಲ್ಲ, ಇಲ್ಲಿ ನಾಸಿಹಿ ಅನ್ನೋದು ಅಧ್ಯಾಹಾರ ಮಾಡ್ಕೊಳ್ಳೋದು, ಹೇಗೆ ನಾನು ಯಾವಾಗಲೂ ಇದ್ದೀನೋ ನೀನು ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಯಾವಾಗಲೂ ಇದ್ದೀಯ. ವಿಪರಿಣಾಮೇನ ಕ್ರಿಯಾಪದ ಅನ್ವಯ ಅಂಥೇಳಿ ಕ್ರಿಯಾಪದವನ್ನು ನಾವು ಅನ್ವಯ ಮಾಡ್ಕೋಬೇಕಿಗೆ. ಅಪಿ ತು ಅಸಿಹಿ ಏವ, ಆದರೆ ನೀನು ಯಾವಾಗಲೂ ಇದ್ದೇ ಇರ್ತೀಯ. ಇಮೇ ಜನ ಅಧಿಪಾಹ ಚ ನ ನಾಸನ್, ನಾಸನ್ ಅನ್ನುವ ಶಬ್ದ ಇಲ್ಲ, ಅದು ಅಧ್ಯಾಹಾರ, ಯಾಕೆ ನಾಸಃ ನಾಸಂ ನಾಸಿ ಅನ್ನೋದಂತೆ ನಾಸನ್. ಸೊ ಈ ರಾಜನರು ಜನಾಧಿಪರು ಇವರೆಲ್ಲರೂ ಕೂಡ ಇಲ್ಲ ಅನ್ನೋದಿಲ್ಲ, ಆಸನ್ನೇವ ಎಲ್ಲರೂ ಯಾವಾಗಲೂ ಇದ್ದೇ ಇರ್ತಾರೆ. ಅಹಂ ಯೂಯಂ ಚ ವಯಂ ಸರ್ವೇ ಏವ ಅತಃ ಪರಂ, ಅತಃ ಪರಂ ಅನಂತರ ಕಾಲೇ ಇದಾದ ಮೇಲೂ ಯಾವಾಗಲೂ ನಿತ್ಯವೂ ಕೂಡ ನ ನ ಭವಿಷ್ಯಾಮಃ ಕಿಂತು ಭವಿಷ್ಯಾಮಹೇವ, ನ ಭವಿಷ್ಯಾಮಃ ಇರುವುದಿಲ್ಲ ಅನ್ನುವುದಿಲ್ಲ ಅಂದ್ರೆ ಭವಿಷ್ಯಾಮಃ ಏವ. ಡಬಲ್ ನೆಗೆಟಿವ್ ಯಾಕೆ ಹೇಳಬೇಕು? ಸುಮ್ಮನೆ ಡಬಲ್ ನೆಗೆಟಿವ್ ಇಸ್ ಪಾಸಿಟಿವ್, ಯಾಕೆ ಡಬಲ್ ನೆಗೆಟಿವ್ ಹೇಳಬೇಕು ಅಂತ ಹೇಳಿದರೆ, ಯಾವಾಗಾದರೆ ಒಂದು ತಪ್ಪು ಕಲ್ಪನೆ ಬರಲಿಕ್ಕೆ ಅವಕಾಶವಿದೆಯೋ ಆ ತಪ್ಪು ಕಲ್ಪನೆ ಸರಿಯಿಲ್ಲ ಅಂತ ಎಂಫಸೈಸ್ ಮಾಡುವುದಕ್ಕಾಗಿ ಡಬಲ್ ನೆಗೆಟಿವ್ ಪ್ರಯೋಗ ಮಾಡ್ತೀವಿ. ಎರಡು ನಕಾರಗಳು ಪ್ರಯೋಗ ಮಾಡುವುದು ಎಂಫಸಿಸ್ ಬರುತ್ತೆ. ಯಾಕೆ ಎಂಫಸಿಸ್? ಹೀಗೆ ನೀನು ಅನ್ಕೊಳ್ತೀಯನೋ, ಡೋಂಟ್ ಥಿಂಕ್ ಲೈಕ್ ದಟ್ ಅಂತ ಹೇಳುವುದಕ್ಕಾಗಿ. ಸೊ ಇಫ್ ಯು ಥಿಂಕ್ ದಿಸ್ ಇಸ್ ದ ಹೌ ಇಟ್ ಈಸ್ ನಾಟ್ ಲೈಕ್ ದಟ್ ಅಂತ ಹೇಳುವಂತೆ. ಆದ್ದರಿಂದ ಭವಿಷ್ಯಾಮಹ ಏವ ಅಂತ ಹೇಳೋದಕ್ಕಾಗಿ ನ ಭವಿಷ್ಯಾಮಹ ಅಂದ್ರೆ ಇರುವುದಿಲ್ಲ ಅನ್ನೋದಿಲ್ಲ ಅಂದ್ರೆ ಇದ್ದೇ ಇರ್ತೀವಿ, ಎಂಫಸಿಸ್. ಯವಕಾರ ಬರುತ್ತೆ, ತಪ್ಪು ತಿಳುವಳಿಕೆ ಹೋಗುತ್ತೆ, ಈ ಎರಡನ್ನೂ ತಿಳಿಸಿಕೊಡುವುದಕ್ಕಾಗಿ ಡಬಲ್ ನೆಗೆಟಿವ್. ಡಬಲ್ ನೆಗೆಟಿವ್ ಇಂದ ಒಂದು ಯವಕಾರ, ಹೌದು ಹೀಗೇ ಅಂತ ಹೇಳುವುದು, ತಪ್ಪಾಗಿ ತಿಳ್ಕೋಬೇಡ ಅಂತ ಹೇಳುವುದು, ಎರಡೂ ಬರುತ್ತೆ ಡಬಲ್ ನೆಗೆಟಿವ್ ಹಾಕೋದ್ರಿಂದ. ಆದ್ದರಿಂದ ಈ ವಿಧವಾಗಿ ಎರಡು ನಕಾರಗಳನ್ನು ಹಾಕುವುದು ಕನ್ಫ್ಯೂಸಿಂಗ್ ಆಗಿರುತ್ತಲ್ಲವಾ ಅಂದರೆ ಕಾರಣ ಅದು. ಕನ್ಫ್ಯೂಸಿಂಗ್ ಆಗಿ ಇದ್ದರೂ ಕೂಡ ಅದಕ್ಕೆ ಪ್ರಯೋಜನ ಇದೆ, ಆದ್ದರಿಂದ ಅದನ್ನು ಹೇಳ್ತಾರೆ ಅಂತ ಹೇಳ್ತಾ, ಅತ್ರ ಪೂರ್ವ ಉತ್ತರ ಅರ್ಧಾಭ್ಯಾಂ ಕಾಲ ದ್ವಯ ಸಂಬಂಧ ಉಕ್ತ ಅನಾದಿತ್ವಂ ನಿತ್ಯತ್ವಂ ಚ ಉಕ್ತಂ ವರ್ತಮಾನ ಕಾಲ ಸಂಬಂಧ ತು ಸ್ಫುಟತ್ವೇನ ಉಕ್ತಃ ದ್ವೌ ನಂ ನಮ ನಂಗವು ಅಂದರೆ ನಕಾರಗಳು, ಎರಡು ನಕಾರಗಳು ಪ್ರಕೃತಂ ಅರ್ಥಂ ಸ ಅತಿಶಯಂ ಗಮಯತಃ. ಯಾಕೆ ಎರಡು ನಕಾರಗಳು ಹಾಕಿದ್ದಾರೆ ಅಂದರೆ ಈಗಿರುವ ಕರೆಂಟ್ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಸ ಅತಿಶಯಂ ಎಂಫಸಿಸ್, ಇಟ್ ಈಸ್ ಎನ್ಹ್ಯಾನ್ಸ್ಡ್, ಬಹಳ ಎಂಫಸಿಸ್ ಬೆಳೆಯುತ್ತೆ, ಅದಕ್ಕೆ ಸ ಅತಿಶಯಂ ಗಮಯತ ಎಂಫಸಿಸ್ಗಾಗಿಯೂ ಇತಿ ನ್ಯಾಯೇನ ನಂಗ್ ದ್ವಯ ಪ್ರಯೋಗಾತೇವ ಅವಧಾರಣ ಸಿದ್ಧವು, ಅವಧಾರಣ ಏವ ಹೌದು ಹೀಗೆ ಅಂತ ಅವಧಾರಣೆ ಹೇಳುವಕ್ಕಾಗಿಯೂ ಪುನಃ ತದುಕ್ತಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅನ್ನುವ ಕಾಟಕ ಉಪನಿಷತ್ತಿನ ವಾಕ್ಯ ಕೂಡ ಎಲ್ಲ ಭಗವಂತ ನಿತ್ಯ, ಎಲ್ಲ ಜೀವಂದರು ನಿತ್ಯ ಅಂತ ಹೇಳ್ತಾ ಸ್ವ ದೇಹ ಯೋಗ ವಿಗಮೌ ನಾಮ ಜನ್ಮಂ ಕೃತಿಪುರ ಇಷ್ಯೇತೆ ಹ್ಯೇವ ಜೀವಸ್ಯ ಮುಕ್ತೇ ನತು ಹರೇಹೇ ಕ್ವಚಿತ್ ಅಂತ ಸ್ಕಂದ ಪುರಾಣದ ಮಾತುಗಳನ್ನು ಕೂಡ ರಾಯರು ವಿವೃತಿಯಲ್ಲಿ ನಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಒಂದು ವಿಶೇಷ ರಾಯರು ಬೇರೆ ಕಡೆಯಿಂದಲೇ ಆವಾಗ ಆವಾಗ ಕೋಟ್ ಮಾಡಿ ಹೇಳ್ತಾರೆ. ಸೊ ಇಲ್ಲಿ ಸ್ಕಂದ ಪುರಾಣದ ಮಾತುಗಳನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಇತಿ ಶ್ರುತಿ ಸ್ಮೃತಿ ಪ್ರಸಿದ್ಧ ದ್ಯೋತನಾರ್ಥ ಚ ಶಬ್ದ ಅನಾದಿತ್ವೇನ ಸಹ ನಿತ್ಯತ್ವಸ್ಯ ಸಮುಚ್ಚಯಾರ್ಥ ಅಂಥೇಳಿ ಇಲ್ಲಿ ನೋಡ್ರಿ. ಅನಾದಿ ಅಂದರೆ ಬಿಗಿನಿಂಗ್ಲೆಸ್ ಇಂದ ಇರೋದು, ಅನಂತ ಅಂದರೆ ಯಾವಾಗಲೂ ನಿತ್ಯವಾಗಿರುವಂಥದ್ದು. ನಿತ್ಯತ್ವ ಈಸ್ ಎಟರ್ನ್ಯಾಲಿಟಿ ವಿಚ್ ಟಾಕ್ಸ್ ಅಬೌಟ್ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲವೂ ಮಾತಾಡುವುದು. ಇಲ್ಲಿ ನಾ ಆಸಂ ಅಂತ, ಆಸಂ ಅನ್ನೋದು ಪಾಸ್ಟ್ ಟೆನ್ಸ್, ಭವಿಷ್ಯಾಮಹ ಅನ್ನೋದು ಫ್ಯೂಚರ್ ಟೆನ್ಸ್, ಎರಡು ಕ್ರಿಯಾಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಒಂದು ಆಸಂ ಅನ್ನುವ ಪಾಸ್ಟ್ ಟೆನ್ಸ್ ವರ್ಡ್, ಭವಿಷ್ಯಾಮಹ ಅನ್ನುವ ಫ್ಯೂಚರ್ ಟೆನ್ಸ್ ವರ್ಡ್, ಎರಡನ್ನು ಪ್ರಯೋಗ ಮಾಡಿದ್ದಾರೆ. ಪ್ರೆಸೆಂಟ್ ಟೆನ್ಸ್ ಪ್ರಯೋಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಕಾಣ್ತಾ ಇದೆ ಪ್ರೆಸೆಂಟು, ಕಣ್ಣು ಮುಂದೆ ಕಾಣ್ತಾ ಇದೆ, ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಶಬ್ದ ಬೇಕಾಗಿಲ್ಲ. ಪಾಸ್ಟ್ ಹೇಳುವುದರ ಮೂಲಕವಾಗಿ ಅನಾದಿ ಕಾಲದಿಂದ ಇದ್ದೀರಿ, ಯಾಕಂದ್ರೆ ನನ್ನ ಬಿಗಿನಿಂಗ್ಲೆಸ್ನೆಸ್ ಈಸ್ ವೆರಿ ಹಾರ್ಡ್ ಟು ಕನ್ಸೀವ್. ನಾನು 1000 ವರ್ಷದ ಕೆಳಗೆ ಇದ್ದಿರಬಹುದು, 10,000 ವರ್ಷಗಳಿಗೆ ಜೀವ ಇದ್ದಿರಬಹುದು, ಅನಾದಿ ಕಾಲದಿಂದ ಇದ್ದೀವ ಅಂದರೆ ಹೌದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅನಾದಿ ಕಾಲದಿಂದ ನೀನಿದ್ಯ, ಮತ್ತು ಫ್ಯೂಚರ್ನಲ್ಲಿ ನೆಕ್ಸ್ಟ್ 100,000, 10,000, 1,000,000 ಇಯರ್ಸ್ ಇರ್ಬೋದು, ಯಾವಾಗಲೂ ಇರ್ತೀವ ಅಂದ್ರೆ ಹೌದು ಯಾವಾಗಲೂ ಇರ್ತೀಯ, ಅನಂತ ಕಾಲದವರೆಗೂ ನಿತ್ಯ. ಆದ್ದರಿಂದ ಭವಿಷ್ಯಾಮಹ ಅನ್ನೋದು ನಿತ್ಯತ್ವ ಹೇಳುತ್ತೆ, ಆಸಂ ಅನ್ನೋದು ಅನಾದಿತ್ವ ಹೇಳುತ್ತೆ. ಇವು ಎರಡನ್ನೂ ಸೇರಿಸಿ ಹೇಳುವಂತಹ ಕಾರಣದಿಂದ ನಚ ಚಕಾರವನ್ನು ಹಾಕಿದ್ದು ಬೋತ್, ದಟ್ ಮೀನ್ಸ್ ಯು ವರ್ ದೇರ್ ಅಟ್ ಆಲ್ ಟೈಮ್ಸ್ ಇನ್ ದ ಪಾಸ್ಟ್, ಯು ವಿಲ್ ಬಿ ದೇರ್ ಅಟ್ ಆಲ್ ಟೈಮ್ಸ್ ಇನ್ ದ ಫ್ಯೂಚರ್, ಎರಡನ್ನು ಹೇಳುವುದಕ್ಕಾಗಿ ಚಕಾರ. ಚಕಾರ ಇಸ್ ಅಂಡ್ ಆಲ್ಸೋ, ಅಂಡ್ ಆಲ್ಸೋ ಅನ್ನೋದು ಯಾವಾಗಲೂ ಇದ್ದಿ ಅಂಡ್ ಆಲ್ಸೋ ಯಾವಾಗಲೂ ಇರ್ತೀಯ. ಇವರೆಲ್ಲರೂ ಅಷ್ಟೇ, ನಾನಷ್ಟೇ, ನೀನಷ್ಟೇ, ಎಲ್ಲರೂ ಜಸ್ಟ್ ಲೈಕ್ ಪರಮಾತ್ಮ ಇದ್ದಂತೆ. ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತೆ, ಪರಮಾತ್ಮ ಯಾವಾಗಲೂ ನಿತ್ಯನಾಗಿದ್ದರೆ, ಜೀವಂದ್ರು ಯಾವಾಗಲೂ ನಿತ್ಯವಾಗಿದ್ದರೆ, ಜೀವರಿಗೆ ಪರಮಾತ್ಮನ ಮೇಲೆ ಡಿಪೆಂಡೆನ್ಸ್ ಹುಟ್ಟೋಗುತ್ತಲ್ಲವಾ ಅಂದ್ರೆ ಇಲ್ಲ. ನಿತ್ಯ ವಸ್ತುಗಳು ಸಹಿತ ನಿತ್ಯವೂ ಪರಮಾತ್ಮನ ಮೇಲೆ ಆಧಾರಪಟ್ಟಿರುತ್ತೆ, ನಿತ್ಯ ವಸ್ತುಗಳ ನಿತ್ಯತ್ವವನ್ನು ಕಾಪಾಡುವವನು ಪರಮಾತ್ಮ. ಆದ್ದರಿಂದ ನಿತ್ಯ ವಸ್ತುಗಳು ಸ್ವತಂತ್ರವಾಗಿ ನಿತ್ಯವಾದದ್ದಲ್ಲ, ಭಗವಂತನ ಆಜ್ಞೆಯಂತೆ, ಅನುಗ್ರಹೆಯಂತೆ, ಅವನ ಅನುಗ್ರಹದಂತೆ ಎಲ್ಲವೂ ನಿತ್ಯವಾಗಿದೆ. ಆದ್ದರಿಂದ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅನ್ನೋದು ಕೂಡ ಶ್ರುತಿವಾಕ್ಯ, ಆಮೇಲೆ ಸ್ಕಂದ ಪುರಾಣದ ಸ್ಮೃತಿವಾಕ್ಯ, ಇವು ಎರಡೂ ಕೂಡ ಆ ನಿತ್ಯತ್ವವನ್ನು ಹೇಳಿದರೂ ಆ ನಿತ್ಯತ್ವ ಕೂಡ ಅಸ್ವತಂತ್ರವಾದ ನಿತ್ಯತ್ವ ಎಲ್ಲರಿಗೂ, ಭಗವಂತ ಒಬ್ಬನಿಗೆ ಸ್ವತಂತ್ರವಾದ ನಿತ್ಯತ್ವ, ಅದು ಅನಾದಿ ನಿತ್ಯತ್ವ, ಯಾವಾಗಲೂ ಇರುವಂಥದ್ದು ಅನ್ನುವ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಶ್ರುತಿ ಸ್ಮೃತಿಗಳ ವಾಕ್ಯಗಳನ್ನು ಹೇಳ್ತಾ ಇಲ್ಲಿ ಚ ಶಬ್ದ ಅನಾದಿತ್ವೇನ ಸಹ ನಿತ್ಯತ್ವಸ್ಯ ಸಮುಚ್ಚಯಾರ್ಥ, ಸಮುಚ್ಚಯ ಅಂದರೆ ಎರಡನ್ನು ಎರಡನ್ನು ಹೇಳುವಂಥದ್ದು ಸಮುಚ್ಚಯಾರ್ಥ. ತು ಶಬ್ದಸ್ತು ಸ್ಮೃತಿ ಉಕ್ತ ದಿಶ ಈಶ್ವರಸ್ಯ ಇತರೇಷಾಮಿವ ದೇಹತಃ ಉತ್ಪತ್ತಿ ನಾಶೌ ನ ಇತಿ ವಿಶೇಷಾರ್ಥ. ಪರಮಾತ್ಮನ ವಿಷಯದಲ್ಲಿ ನೋಡ್ರಿ, ನತ್ವೇವಾಹಂ ಜಾತು ನಾಸಂ ಅಂತ ಕೃಷ್ಣ ತನ್ನ ಬಗ್ಗೆ ಹೇಳಿಕೊಂಡದ್ದು, ಅಲ್ಲಿ ಒಂದು ಸ್ಪೆಷಲ್ ಇದೆ, ಅಲ್ಲಿ ತುಕಾರವನ್ನು ಹಾಕಿದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ನಾಶವಿಲ್ಲ ಅನ್ನೋದು ಜೀವಂದರಿಗೆ ಮಾತ್ರ ನಾಶವಿಲ್ಲ, ನನ್ನ ಕೇಸ್ನಲ್ಲಿ ನನಗೂ ಹಾಗೆ ದೇಹ ನಾಶ ಇದೆ ಅಂತ ಯಾರಾದರೂ ಭಾವನೆ ಮಾಡಿರ್ತಾರೆ ಹಾಗೆ ಮಾಡಬೇಡಿ, ನನಗೆ ದೇಹನಾಶವೂ ಇಲ್ಲ, ಜೀವನಾಶವೂ ಇಲ್ಲ, ದೇಹನಾಶವೂ ಎರಡೂ ಇಲ್ಲದವನು ನಾನು. ಸೊ ನನ್ನ ಕೇಸ್ ಇಸ್ ಡಿಫರೆಂಟ್. ಅದನ್ನು ಹೇಳೋದಕ್ಕಾಗಿ ತುಕಾರ, ತುಕಾರ ಅವಧಾರಣ ಅಂತೇಳಿ, ಅಂದ್ರೆ ಕೃಷ್ಣ ಪರಮಾತ್ಮನ ಕೇಸ್ ಇಸ್ ಡಿಫರೆಂಟ್, ಅರ್ಜುನನ ಕೇಸು, ಮಿಕ್ಕ ಎಲ್ಲರ ಕೇಸು ಇಸ್ ಡಿಫರೆಂಟ್. ಎಲ್ಲರಿಗೂ ದೇಹನಾಶ ಇದೆ, ಜೀವನಾಶ ಇಲ್ಲ. ಪರಮಾತ್ಮನಿಗೆ ದೇಹ ಜೀವ ಒಂದೇ, ಅಂದ್ರೆ ಅಂದ್ರೆ ನಿತ್ಯವಾದ ಒಂದು ದೇಹ, ನಿತ್ಯವಾದ ಒಂದು ಜೀವ, ಎರಡು ಬೇರೆ ಬೇರೆಯಾಗಿ ದೇವರಿಗೆ ಇರುತ್ತೆ ಅಂತ ತಿಳ್ಕೋಬೇಡಿ ಅಂತೆ. ಪರಮಾತ್ಮನಿಗೆ ದೇಹವು ಜೀವವು ಎರಡು ಒಂದೇ, ಅದು ನಿತ್ಯವಾಗಿ ಇದೆ, ನಾಶವಿಲ್ಲದೆ ಇರುವುದು ಅನ್ನೋದು ದೇಹತಃ ಜೀವತಃ ಎರಡು ವಿಧವಾಗಿಯೂ ಪರಮಾತ್ಮನಿಗೆ ತಕ್ಕೋಬೇಕು ಅಂಥೇಳಿ ಅದನ್ನು ತಿಳಿಸ್ಕೊಳ್ಳುವಂತಹ ಶಬ್ದ ತು ಶಬ್ದ ಇದೆ ಅಂಥೇಳಿ ಅಲ್ಲಿ ಹೇಳಿದ್ದಾರೆ. ಸೊ ಈಶ್ವರಸ್ಯ ಇತರೇಶಾಮಿವ ದೇಹತಃ ಉತ್ಪತ್ತಿ ನಾಶೋ ನ ಇತಿ ವಿಶೇಷಾರ್ಥ ತದಾಹ ಓಂ ಅಸಂಭವಸ್ತು ಸತೋ ಅನುಪತ್ತೇ ಓಂ ಅನ್ನುವ ಬ್ರಹ್ಮಸೂತ್ರದ ವಾಕ್ಯ, ನ ಆತ್ಮಾಶುದೇ ನಿತ್ಯತ್ವ ಚತಾಭ್ಯ ಓಂ ಅನ್ನುವುದು ಎರಡು ಬ್ರಹ್ಮಸೂತ್ರಗಳ ವಾಕ್ಯ ಹೇಳ್ತಾ, ತತ್ರ ಅನುಭಾಷ್ಯಮಿ ಸೋ ಅನ್ನು ಅನುತ್ಪತ್ತಿ ಲಯ, ಪರಮಾತ್ಮ ಉತ್ಪತ್ತಿ ಲಯಗಳು ಇಲ್ಲದವನು, ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ದೇಹತಃ ಕೂಡ ನಮಗೆ ದೇಹತಃ ಹುಟ್ಟು ಸಾವುಗಳಿದೆ, ಪರಮಾತ್ಮನಿಗೆ ಮಾತ್ರ ದೇಹತಃ ಕೂಡ ಹುಟ್ಟು ಸಾವುಗಳಿಲ್ಲ ಅನ್ನುವುದು ಹೇಳುವಂತಹದ್ದು. ಅಸಂಭವಸ್ತು ಸತಃ ಅನುಪತ್ತೇಹೆ, ಭಗವಂತ ಸತ್ ಅನ್ನುವ ಶಬ್ದದಿಂದ ಸಚ್ಚಿದಾನಂದ ಆತ್ಮೇತಿ ಮನುಷ್ಯ, ಅಲ್ಲಿ ಸತ್ ಶಬ್ದ ಭಗವಂತನಿಗೆ ಅಸಂಭವ ಅಂತ, ಸತ್ ಶಬ್ದ ಅನ್ನುವುದು ಭಗವಂತನಿಗೆ ತಿಳಿಸಿಕೊಡುತ್ತೆ ಅವನಿಗೆ ಉತ್ಪತ್ತಿ ಅನ್ನುವುದು ಇಲ್ಲ, ಹುಟ್ಟು ಇಲ್ಲದವನು. ಅದೇ ವಿಧವಾಗಿ ನ ಆತ್ಮಾಶುತೇರ್ ನಿತ್ಯತ್ವಾಚ ತಾಭ್ಯ ಓಂ ಅನ್ನೋದು. ಸೊ ಭಗವಂತನ ವಿಷಯದಲ್ಲಿ ಅವನಿಗೆ ನಿತ್ಯತ್ವ ಅನ್ನೋದು ಯಾವಾಗಲೂ ಇದೆ. ಸೊ ಆದ್ದರಿಂದ ಭಗವಂತನಿಗೆ ಈ ವಿಧವಾಗಿ ಉತ್ಪತ್ತಿ ಲಯಗಳು ಇಲ್ಲದವನು ಅಂತ ಹೇಳಿ ಆ ಬ್ರಹ್ಮಸೂತ್ರಗಳಲ್ಲಿ ಕೂಡ ಭಗವದ್ ವಿಷಯದಲ್ಲಿ ಸಪರೇಟ್ ಆಗಿ ಹೇಳುವಂಥದ್ದು, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಏಕೋ ಬಹೂನಾಂ ಯೋ ವಿಧಜಾತಿ ಕಾಮಾನ್ ಅನ್ನುವ ಕಾಟಕ ಉಪನಿಷತ್ತಿನ ವಾಕ್ಯ ಅದನ್ನೇ ಹೇಳುತ್ತೆ. ಹೀಗೆ ಶ್ರುತಿ ಸ್ಮೃತಿಗಳು ಭಗವಂತನ ಎಲ್ಲ ವಿಧವಾದ ನಿತ್ಯತ್ವ, ಮಿಕ್ಕವರೆಲ್ಲರೂ ಜೀವರಿಗೂ ಕೂಡ ಜೀವತಃ ನಿತ್ಯತ್ವ, ದೇಹತಃ ನಾಶ ಹೇಳುವಂಥದ್ದಾಗಿದೆ ಅಂತ ಹೇಳಿ ಈ ಎರಡು ಶ್ಲೋಕಗಳಲ್ಲಿಯೂ ಕೃಷ್ಣ ಬೋಧೆಯನ್ನು ಮಾಡಿದ್ದಾನೆ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಹರೇ ಶ್ರೀನಿವಾಸ, ಕೃಷ್ಣ ಅರ್ಪಣಮಸ್ತು.